श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनम् स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। कुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् नमः। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಇನ್ನ ಪಂಡರಾಪುರವನ್ನ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಪುಂಡರೀಕ ಮುನಿ ಆತನಿಗೆ ಪ್ರಸನ್ನನಾಗಿ ದರ್ಶನ ಕೊಟ್ಟದ್ದು ಇಲ್ಲಿ. ಆದ್ದರಿಂದ ಆತ ತಂದೆ ತಾಯಿಗಳ ಸೇವಾ ಮಾಡುವಾಗ ದರ್ಶನ ಕೊಡಲಿಕ್ಕೆ ಬಂದರೆ ಇಟ್ಟಿಗೆಯನ್ನ ಅಲ್ಲಿಟ್ಟು ಆ ಇಟ್ಟಿಗೆ ಮೇಲೆ ನಿಲ್ಲಬೇಕು ಅಂತ ಹೇಳಿದಾಗ ಆ ಇಟ್ಟಿಗೆ ಮೇಲೆ ಭಗವಂತ ನಿಂತವರಿಗೆ ಅನುಗ್ರಹ ಮಾಡಿದರು. ದಾಸರು ಒಂದು ಕಡೆ ಹೇಳ್ತಾರೆ, ಆ ಇಟ್ಟಿಗೆ ಅದರ ಮೇಲೆ ದೇವ ನಿಲ್ಲಬೇಕಾದರೆ ಏನು ಕಾರಣ ಇಟ್ಟಿಗೆ ಮೇಲೆ ಅಂತ ಹೇಳ್ತಾರೆ. ಇಂದ್ರದೇವರೇ ಆ ಇಟ್ಟಿಗೆ ರೂಪದಲ್ಲಿ ಬಂದು ನಿಂತದ್ದು. ಇಟ್ಟಿಗೆ ಆಕಾರದಲ್ಲಿ ಇಂದ್ರದೇವರೇ ಬಂದರೆ ಇಂದ್ರಾನುಗ್ರಹಕ್ಕಾಗಿ ವಿಶೇಷವಾಗಿ ವಿಠ್ಠಲ ಬಂದು ನಿಂತದ್ದು. ಅದಕ್ಕೆ ಇಂದ್ರಾವತಾರಿಗಳಾಗಿರ್ತಕ್ಕಂಥ ಜಯತೀರ್ಥರಲ್ಲಿ ಅವತಾರ ಮಾಡಿದರು. ಆ ವಿಠ್ಠಲನ ಅನುಗ್ರಹದಿಂದ ಮಧ್ವರನ್ನ ವಿಶೇಷವಾಗಿರ್ತಕ್ಕಂಥ ಆಚಾರ್ಯರ ಕೃಪೆಯನ್ನು ಪಡೆದರು. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಅದು. ಅವನಿಗೆ ವಿಠ್ಠಲ ಅಂತ ಹೆಸರು. ಬಾದಿರಾಜರು ಹೇಳ್ತಾರೆ, ವಿದಾ ಜ್ಞಾನೀನ ಠಾನ್ ಶೂನ್ಯಾನ್ ಲಾತಿ ಗೃಹಾತಿ ಇತಿ ವಿಠ್ಠಲ. ಜ್ಞಾನರಹಿತರಾದವರನ್ನ ಹತ್ತಿರ ಕರೆದು ಜ್ಞಾನವಂತರನ್ನಾಗಿ ಮಾಡ್ತಾನಾದ್ದರಿಂದ ದೇವರಿಗೆ ವಿಠ್ಠಲ ಅಂತ ಹೆಸರು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಶ್ರೀ ಭೀಮರಥಿ ಅಮಲ ನೀರ ಸಮೀರ ವೇಗ ನಿರ್ಧೂತ ತೀರಗ ನರಾಶುಭ ಕರ್ಮ ಜಾಲಂ. ಶ್ಲೋಕ ಹೇಳ್ತೇನಲ್ವ. ಶ್ರೀ ಭೀಮರಥಿ ಅಮಲ ನೀರ ಸಮೀರ ವೇಗ ನಿರ್ಧೂತ ತೀರಗ ನರ ಅಶುಭ ಕರ್ಮಜಾಲಂ ಅಶುಭ ಕರ್ಮಜಾಲಂ ಶ್ರೀ ಪಾಂಡುರಂಗಲಸಿತಂ ವರಪುಂಡರೀಕ ಕ್ಷೇತ್ರಂ ಪವಿತ್ರಂ ಅಹಂ ಅನ್ವಹಂ ಆಶ್ರಿತೋಸ್ಮಿ. ಇಲ್ಲಿ ಹೇಳ್ತಾರೆ, ಶ್ರೀ ಭೀಮರಥಿ
ಅಮಲ ನೀರ ಸಮೀರ ವೇಗ ನಿರ್ಧೂತ ತೀರಗ ನರ ಅಶುಭ ಘರ್ಮಜಾಲಂ. ಆ ಭೀಮರತಿ ನೀರು ನಿರ್ಮಲವಾದ ನೀರು, ಆ ನೀರಿನ ಮೇಲೆ ವಾಯು ಚೆನ್ನಾಗಿ ವೇಗದಿಂದ ಬರ್ತಾ ಇದೆ. ಆ ನೀರಿನ ಸಂಸ್ಪರ್ಕ ಇರತಕ್ಕಂಥ, ಸಂಸ್ಪರ್ಶ ಅಥವಾ ಸಂಪರ್ಕ ಇರತಕ್ಕಂಥ ಆ ಗಾಳಿ ಎಲ್ಲ ಜನರಿಗೆ ಬಡಿತಾ ಇದೆ. ಅದರಿಂದ ಏನಾಗ್ತಾ ಇದೆ ಅಂದರೆ ಪಾಪವೆಂಬ ಸೆಕೆ ನಾಶ ಆಗಿಬಿಡ್ತಾ ಇದೆ. ಅಂದರೆ ನೀರಿನ ಮೇಲೆ ಬರತಕ್ಕ ಗಾಳಿ ನೀರಿನ ತುಂತುರು ಕಣಗಳನ್ನು ಹೊತ್ತುಕೊಂಡು ಬಂದು ಎಲ್ಲರ ಅಲ್ಲಿರ್ತಕ್ಕಂಥವರ ಮುಖಕ್ಕೆ ಮೈಗೆ ಎಲ್ಲ ಆ ಗಾಳಿ ಬಡಿದು ಅವರ ತಾಪವನ್ನು, ಘರ್ಮ ಅಂದರೆ ಬೇಸಿಗೆಯ ತಾಪವನ್ನು ಕಳೆಯುತ್ತೆ. ಇಲ್ಲಿ ವಿಶೇಷವಾಗಿರತಕ್ಕಂಥ ವಾಯು ಈ ಭೀಮರಥಿ ನದಿಯ ನಿರ್ಮಲವಾಗಿರತಕ್ಕಂಥ ಭಗವಂತನ ಸನ್ನಿಧಾನದಿಂದ ಕೂಡಿದ ಆ ನಿರ್ಮಲವಾದ ನದಿಯ ಸಂಪರ್ಕದಿಂದ ವಾಯು ಬಂದು ತೀರದಲ್ಲಿರತಕ್ಕಂಥ ಹೇಳ್ತಾರೆ ಶ್ರೀ ಭೀಮರಥಿ ಅಮಲ ಶುದ್ಧವಾದ ನೀರ, ಆ ನೀರು ಆ ನೀರಿನ ಸಂಪರ್ಕ ಇರತಕ್ಕಂಥ ಸಮೀರ ವೇಗ ವೇಗವಾಗಿ ಬರ್ತಾ ಇದೆ ಗಾಳಿ. ಅದರಿಂದ ನಿರ್ಧೂತ ವಿಶೇಷವಾಗಿ ಎಲ್ಲವೂ ತೊಳೆದು ಹೋಗಿದೆ. ಯಾವುದು ಅಂದ್ರೆ ಹೇಳ್ತಾರೆ ತೀರಗ ನರ ಅಶುಭ ಘರ್ಮ ಜಾಲ, ತೀರದಲ್ಲಿರತಕ್ಕಂಥ ನರರ ಪಾಪವೆಂಬ ಸೆಕೆ ಹೊರಟೋಯಿತು. ಅಂಥ ವಿಶೇಷವಾದ ಶ್ರೀ ಪಾಂಡುರಂಗಲಸಿತಂ, ಶ್ರೀ ಪಾಂಡುರಂಗ ವಿಠಲನಿಂದ ಶೋಭಿತವಾಗಿರತಕ್ಕಂಥ ಪವಿತ್ರಂ ವರಪುಂಡರೀಕ ಕ್ಷೇತ್ರಂ, ಪುಂಡರೀಕ ಮುನಿಯ ಆಶ್ರಮ ಅದು, ಪವಿತ್ರವಾದ್ದು. ಅನ್ವಹಂ ಆಶ್ರಿತೋಸ್ಮಿ, ಯಾವಾಗಲೂ ನಾನು ಆಶ್ರಯ ಮಾಡ್ತೇನೆ ಅಂತ ಸೇವಿಸಿಕೊಂಡಿರುವಂತೆ ಮಾಡಲಿ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದ. ಇನ್ನ ಅಲ್ಲಿ ಪಂಡರಾಪುರ ಬಹಳ ಪ್ರಸಿದ್ಧ, ಭಕ್ತರಿಗೆ ಪ್ರಸಿದ್ಧ. ಆ ಭಕ್ತರಿಗೆ ಜೊತೆಗೆ ಮಾತಾಡುವ ಪಾಂಡುರಂಗನ ಲೀಲೆಗಳಿಗೂ ಪ್ರಸಿದ್ಧ. ನೆನಪಾಯಿತು, ಹೇಳಿಬಿಡ್ತೇನೆ. ಪಂಡರಾಪುರಕ್ಕೆ ಹೋಗಿದ್ದೀರಾ? ಹೋಗಿರ್ತೀರಾ. ಪಾಂಡುರಂಗ ರಕುಮಾಯಿ ಎಲ್ಲ ನೋಡಿರ್ತೀರಾ, ಹೌದಲ್ವೋ? ಆದರೆ ಆ ಗುಡಿಯ ಸ್ವಲ್ಪ ಎರಡೇ ಹೆಜ್ಜೆ ದೂರ ಹಾಕಿದರೆ, ಎರಡೇ ಹೆಜ್ಜೆ ದೂರದಲ್ಲಿ ಇನ್ನೊಂದು ವಿಠಲ ಮಂದಿರವಿದೆ, ಅಲ್ಲಿಗೆ ಹೋಗಿ ಬರಬೇಕು. ತುಂಬ ಸುಂದರ ಮೂರ್ತಿ. ಅಲ್ಲೂ ಪಾಂಡುರಂಗ ರಕುಮಾದೇವಿ ನಿಂತಿದ್ದಾರೆ. ಆತನ್ನ ಯಾವ ವಿಠಲ ಅಂತ ಕರೀತಾರೆ ಅಂದರೆ ತಾಕ ಪೀಠ ವಿಠಲ ಅಂತಾರೆ. ಅಲ್ಲಿ ಒಬ್ಬ ಮುದುಕಿ ವಿಶೇಷವಾಗಿ ನಿತ್ಯ ಪಾಂಡುರಂಗನ ದರ್ಶನಕ್ಕೆ ಬರ್ತಾ ಇದ್ದಂತೆ. ನಿತ್ಯವೂ ಹಿಟ್ಟಿಗೆ ತಾಕ ಅಂದರೆ ಮರಾಠಿಯಲ್ಲಿ ಮಜ್ಜಿಗೆ, ಪೀಠ ಅಂದರೆ ಹಿಟ್ಟು, ಹಿಟ್ಟಿಗೆ ಮಜ್ಜಿಗೆಯನ್ನು ಬೆರೆಸಿ ಕುಡಿದು ಅದರಿಂದ ಜೀವನ ಮಾಡಿ ನಿತ್ಯ ಪಂಡರಾಪುರ ಅಕ್ರಮ ಪಾಂಡುರಂಗನ ದರ್ಶನ ಮಾಡ್ತಾ ಇದ್ದು. ಕೊನೆ ಕೊನೆಗೆ ಅಲ್ಲಿಗೆ ಆಕೆಗೆ ಅಲ್ಲಿಂದಲ್ಲೇ ದರ್ಶನ ಮಾಡಲಿಕ್ಕೆ ಬರ್ತಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ದೇವ ಆಕೆಗೆ ಅನುಗ್ರಹ ಮಾಡಲಿಕ್ಕೆ ತಾನೇ ಬಂದ, ತಾನೇ ಅಲ್ಲಿ ನಿಂತ ಅಂತ ಹೇಳ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಭಕ್ತರ ಹಿಂಡೆ ಆ ಪಂಡರಾಪುರದಲ್ಲಿ ಬೀಡು ನಿಂತಿದೆ. ಅದ್ಭುತವಾದಂತಹ ಜಾಗ, ಭಕ್ತಿಯ ನಾದವೇ ಎಲ್ಲಾ ಕಡೆ ಕೇಳಿಸಿ ಬರ್ತಾ ಇರುತ್ತೆ. ಅದರಲ್ಲಿ ಜಾನಬಾಯಿ ಅಂತ ಬಾಕಿ ಅದ್ಭುತವಾದಂತಹ ಕಥೆ ಅದು. ಜಾನಬಾಯಿ ಆಕೆಗೇನು ಗೊತ್ತಿಲ್ಲ, ಅಲ್ಲಿರುವವ್ರು ನೋಡಿ ದಿನಾಗ್ಲೂ ನೈವೇದ್ಯಕ್ಕೆ ಅಲ್ಲಿ ಲೋಕಲ್ ಯಾರಿರ್ತಾರೆ ನಿತ್ಯ ದೇವರ ದರ್ಶನಕ್ಕೆ ಬರುವವರು ಅವರವರ ಮನೆಯಿಂದ ನೈವೇದ್ಯ ದೇವರಿಗೆ ತರ್ತಾರೆ, ಎಲ್ಲರೂ ತೋರಿಸಿಕೊಂಡು ಹಾಕೋಗ್ತಾರೆ, ಅವರಿಗೆ ಪ್ರತ್ಯೇಕ ಕ್ಯೂ. ಹಾಗೆ ಬರುವವರಲ್ಲಿ ಜಾನಬಾಯಿ ಒಬ್ಬಳು. ನಿತ್ಯವೂ ದೇವರಿಗೆ ನೈವೇದ್ಯ ತರ್ತಾ ಇದ್ದು ಅವರು ಮಾಡೋದು ಭಕ್ರಿ ಅಲ್ಲ. ಒಬ್ಬರು ಯಾರೋ ಹೇಳಿದ್ರು, ನೀನು ಹೀಗೆಲ್ಲ ಮಾಡಬಾರ್ದು, ಮಡಿ ಸರಿಗಿಲ್ಲ ನಿಂದು, ಮಡಿಲಿ ಮಾಡು ಅಂತ. ಆ ಮಡಿ ಮಾಡುವ ರೀತಿ ಹೇಳಿಕೊಟ್ರು. ಆಕೆಗೆ ಮೊದಲನೇ ದಿನ ಗಡಿಬಿಡಿ ಮಾಡ್ಕೊಳ್ತಾ ಇದ್ದಾಳೆ, ಪಾಪ ಆ ಒಲೆಯಲ್ಲಿ ಆಗ್ತಾ ಇಲ್ಲ, ಏನೋ ಅವಸ್ಥೆ ಪಡ್ತಾ ಇದ್ದಾಳೆ. ರಂಗನಿಗೆ ನೈವೇದ್ಯ ಸಮಯ ಆಗಿದೆ, ಎಲ್ಲರೂ ಇದ್ದಾರೆ, ಈಕೆ ಬರಲಿಲ್ಲ. ಅಲ್ಲಿ ವಿಠಲನ ಹಣೆಗೆ ಇರತಕ್ಕಂಥ ತಿಲಕ ನಿಲ್ಲತಾ ಇಲ್ಲ, ಬಿದ್ದೋಗ್ತಾ ಇದೆ. ಅರ್ಚಕರಿಗೆ ಆಶ್ಚರ್ಯ, ಏನು ಮಾಡಿದರೂ ನಿಲ್ತಾ ಇಲ್ಲ ವಿಠಲನ ತಿಲಕ. ಕೊನೆಗೆ ಮೂರ್ತಿ ಒಳಗಿಂದಲೇನೆ ಮಾತು ಕೇಳಿಸ್ತು, ಜನಬಾಯಿ ಬರಲಿಲ್ಲ. ಗುಡಿಯಿಂದ ಅರ್ಚಕರು ಓಡಿ ಬರ್ತಾರೆ ಜಾನಬಾಯಿ ಹೇಳ್ತಾರೆ, ಈಗ ಪಾತ್ರೆಗಳೆಲ್ಲ ಅವರು ಕುಡ್ಕೋತಿದ್ದಾಳೆ, ಇನ್ನ ಆಗಿಲ್ಲ. ಆಕಿನ್ ನೋಡಿ ಹೇಳ್ತಾರೆ, ಹೇ ಬಾಮ್ಮ ವಿಠಲ ಕಾದಿದ್ದಾನೆ ನಿನ್ನ ಇದಕ್ಕಾಗಿ ಅಂತ ಹೇಳಿದರೆ, ಅವಾಗ ಒಂದು ಭಕ್ರಿ ಇನ್ನೇನು ಅಡಿಗೆ ಆಗಿಲ್ಲ ಪಾಪ ಹಾಕಿದು, ಒಂದು ಉಪ್ಪಿನಕಾಯಿ ಹೋಳಿಟ್ಟುಕೊಂಡು ಹೋಗಿ ನೈವೇದ್ಯ ಕೊಡ್ತಾಳೆ. ಈಗಲೂ ವಿಠಲನಿಗೆ ಆ ಜಾನಬಾಯಿಯವರ ಕಡೆಯಿಂದ ಭಕ್ರಿ ಉಪ್ಪಿನಕಾಯಿ ಬರಬೇಕು, ಇರದಿದ್ರೆ ಇಲ್ಲ, ಅಷ್ಟು ಭಕ್ತ ಪ್ರಿಯ ವಿಠಲ. ಅನೇಕ ಭಕ್ತರು, ಯದ್ಯಪಿ ಅವರಿಗೆ ಆಚಾರದ ಸತ್ಶಾಸ್ತ್ರದ ಒಂದು ಸಂಪರ್ಕ ಆ ಜನ್ಮದಲ್ಲಿ ಹೊರಗೆ ಆಗದಿದ್ದರು, ನನ್ನ ಅಭಿಪ್ರಾಯ ಅವರಿಗೆ ಸ್ವರೂಪದಿಂದಲೇನೆ, ಅವರೆಲ್ಲ ಸಜ್ಜೀವ ರಾಶಿಗಳು, ಭಗವದ್ ಭಕ್ತರು, ಆಚಾರರ ಅನುಗ್ರಹ ಪಾತ್ರರೇ. ನಂತರ ನಂತರ ಜನ್ಮಗಳಲ್ಲಿ ಅವರಿಗೆ ವಿಶೇಷವಾದ ಆಚಾರ ಸತ್ಶಾಸ್ತ್ರದ ಅನುಗ್ರಹ ಆಗಿ ಅವರು ಮುಂದಕ್ಕೆ ಬಂದಿರ್ತಾರೆ. ಅದಕ್ಕೆ ದೃಷ್ಟಾಂತ ನಮ್ಮ ವೈಕುಂಠದಾಸರು, ಬೇಲೂರಿನ ವೈಕುಂಠದಾಸರು ಶ್ರೀವೈಷ್ಣವರಾಗಿದ್ದರು, ನಂತರ ಪರಮಾನುಗ್ರಹ ಪಡೆದು ಅವರು ವಿಜಯದಾಸರ ಶಿಷ್ಯರಾಗಿ ಪಂಗನಾಮದ ತಿಮ್ಮಣ್ಣದಾಸರಾಗಿ ಬಂದರು. ಆ ರೀತಿಯಾಗಿ ಪಂಡರಾಪುರ ಅಂತ ಹೇಳಿದರೆ ಅದ್ಭುತವಾಗಿರತಕ್ಕಂಥ ಕ್ಷೇತ್ರ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತೀರೇ ಸತ್ಸರಿತ ತಿರಸ್ಕೃತ ಧನಾಸಕ್ತಿ ವಿರಕ್ತ ಪ್ರಿಯ ವಿರಕ್ತಿ ಪ್ರಿಯ ಪಾದಾಂಭೋಜಮಿದಂ ಮದಂಕ ಸಹಿತ ಸಂಚಿಂತಯ ಅಂತರ್ಹೃದಿ ಪಶ್ಚಾತ್ತೇ ಕಟಿಮಾತ್ರಯೇವ ಭವಿತ ಪಶ್ಚಾತ್ತೇ ಕಟಿಮಾತ್ರಯೇವ ಭವಿತ ಸಂಸಾರ ವಾರ್ಧಿರ್ನ ಚೇತ್ ಶಿಕ್ಷಾಮೀತಿ ಲಕ್ಷಯತಿ ಅನುದಿನಂ ಸ್ವಾವಸ್ಥೆಯ ವಿಠಲ. ಇಲ್ಲಿ ವಿಶೇಷವಾಗಿ ಹೇಳ್ತಾ ಬರ್ತಾ ಇದ್ದಾರೆ, ಸತ್ಸರಿತ ಪುಣ್ಯ ನದಿ, ಆ ವಿಶೇಷವಾಗಿರ್ತಕ್ಕಂಥ ಚಂದ್ರಭಾಗಾ ನದಿ. ಅಲ್ಲ, ಚಂದ್ರಭಾಗ ಭೀಮರಥಿ ಬೇರೇನಾ ಒಂದೇನಾ ಅಂತ ಹೇಳ್ತಾರೆ. ಭೀಮರಥಿಯೇ ಅರ್ಧ ಚಂದ್ರಾಕೃತಿಯಲ್ಲಿ ಹರಿದು ಆ ನದಿಗೇನೆ ಚಂದ್ರಭಾಗ ಅಂತ ಹೆಸರು ಬಂದಿದೆ. ಅಂಥ ಪುಣ್ಯ ನದಿಯ ತೀರೇ ದಡದಲ್ಲಿದ್ದುಕೊಂಡು ಹೇಳ್ತಾ ಇದ್ದಾರೆ, ತೀರೇ ಸತ್ಸರಿತ ತಿರಸ್ಕೃತ ಧನ ಆಸಕ್ತಿ, ದ್ರವ್ಯದ ಆಸೆಯನ್ನ ಬಿಟ್ಟವನಾಗಿದ್ದಾನಂತೆ. ವಿರಕ್ತಿ ಪ್ರಿಯ, ಯಾರು ವಿರಕ್ತರಾಗಿರ್ತಾರೆ ಆ ವಿರಕ್ತಿಯನ್ನೇ ಅದರಲ್ಲೇ ಪ್ರೀತನಾಗ್ತಾನೆ ಭಗವಂತ. ನಂತರ ತಿರಸ್ಕೃತ ಧನ ಆಸಕ್ತಿ, ಭಗವಂತ ವಿಶೇಷವಾಗಿ ತೋರ್ತಾ ಇದ್ದಾನಂತೆ, ನಾನು ಏನು ಮಾಡ್ತೇನೆವೋ ತೋರ್ತಾ ಇದ್ದಾನೆ. ಏನು ಅಂದರೆ, ಈ ತೀರದಲ್ಲಿ ಇರಬೇಕು, ದ್ರವ್ಯದ ಆಸೆ ಬಿಟ್ಟಿರಬೇಕು, ಹಾಗೆ ವಿರಕ್ತಿಯಲ್ಲಿ ಪ್ರಿಯನಾಗಿರಬೇಕು. ತಾನು ವಿರಕ್ತ ಪ್ರಿಯ, ಅವನು ವಿರಕ್ತನಾಗಿರ್ಬೇಕು, ಅವನು ವಿರಕ್ತಿವಿರಬೇಕು. ಮದಂಕ ಸಹಿತ ಶಂಖಚಕ್ರಾದಿ ತನ್ನ ಅಂಕಗಳಿಂದ ಚಿಹ್ನಗಳಿಂದ ಕೂಡಿರಬೇಕು.
ಅಂತರ್ಹೃದಿ ಅಂದರೆ ವಿಠ್ಠಲ ಹೇಗಿದ್ದಾನೆ, ಒಂದು ಕೈಯಲ್ಲಿ ಶಂಖ ಹಿಡ್ಕೊಂಡಿದ್ದಾನೆ, ಒಂದು ಕೈ ಹೀಗೆ ತನ್ನ ಪಾದವನ್ನು ತೋರ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮದಂಕ ಸಹಿತ ನನ್ನ ಶಂಖಾದಿಗಳನ್ನು, ಶಂಖವನ್ನು ತೋರ್ತಾ ಇದ್ದಾನೆ, ನನ್ನ ಅಂಕದಿಂದ ಕೂಡಿಕೊಂಡಿರಬೇಕು. ನಂತರ ಅಂತರ್ಹೃದಿ ತನ್ನ ಹೃದಯದಲ್ಲಿ ಇದಂ ಪಾದಾಂಭೋಜಂ ಈ ನನ್ನ ಪಾದವನ್ನ ಸಂಚಿಂತಯ ಚೆನ್ನಾಗಿ ಸ್ಮರಿಸು ಅಂತ ಭಕ್ತರಿಗೆ ತೋರುವಂತೆ ಇದ್ದಾನೆ ಕೃಷ್ಣ. ನಂತರ ಪಶ್ಚಾತ್ ಆ ರೀತಿ ಸ್ಮರಣೆ ಮಾಡಿದ ಮೇಲೆ ತೇ ಯಾರು ಮಾಡ್ತಾರ ಅವರಿಗೆ ಸಂಸಾರ ವಾರ್ಧಿ, ಆ ಸಂಸಾರವೆಂಬ ಸಮುದ್ರ ಕಟಿಮಾತ್ರ ಏವ ಭವಿತ ಸೊಂಟಕ್ಕೆ ಬಂದ್ಬಿಡುತ್ತಪ್ಪ, ಅದು ಮುಳುಗಿ ಹೋಗುವಂತ ಸಂಸಾರ ಸಮುದ್ರ. ಸಮುದ್ರ ಅಂದ್ರೆ ಆಳವೇ ಗೊತ್ತಾಗಲ್ಲ, ಎಷ್ಟು ಜನರ ಆಳವೋ ಅಂಥದ್ದು ನಿನ್ನ ಸೊಂಟಕ್ಕೆ ಬಂದ್ಬಿಡುತ್ತೆ ನೋಡು. ನಚೇತ್ ಹೀಗೆ ನೀನು ಮಾಡದಿದ್ದರೆ ಶಿಕ್ಷಾಮಿ, ನಿನ್ನ ಶಿಕ್ಷಾ ಮಾಡ್ತೇನೆ ಅಂತ. ಇತಿ ವಿಠಲ ಸ್ವಾವಸ್ಥಯ, ಈ ರೀತಿಯಾಗಿ ಪಾಂಡುರಂಗ ವಿಠಲ ತಾನು ನಿಂತಿರುವ ಮೂರ್ತಿಯ ರೂಪದಿಂದ ಅನುದಿನಂ ಲಕ್ಷಯತಿ, ವಿಶೇಷವಾಗಿ ಸ್ವಾಮಿ ತೋರ್ತಾ ಇದ್ದಾನೆ ದಿನಾಗ್ಲೂ ಎಲ್ಲರಿಗೂ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಭೀಮರತಿ ನದಿ ದಡದಲ್ಲೇ ದೇವರಿದ್ದಾರೆ, ಅದರಿಂದ ಇಲ್ಲೇ ವಾಸ ಮಾಡು. ಇನ್ನ ವಿಠಲ ಹೇಗಿದ್ದಾನಾತ ಹೇಳಿದ್ರೆ, ವಸ್ತ್ರ ಇದೆಯಾ? ವಸ್ತ್ರ ಇಲ್ಲದ ಚಿಕ್ಕ ಹುಡುಗ ಬಂದು ನಿಂತಿದ್ದಾನೆ, ಅದಕ್ಕೆ ಹಣದಾಸೆ ಬಿಡಬೇಕು, ವಿರಕ್ತನಾಗಬೇಕು. ನಂತರ ವಿಶೇಷವಾಗಿ ತನ್ನ ಕೈಯಲ್ಲಿ ಶಂಖ ಹಿಡ್ಕೊಂಡಿದ್ದಾನೆ, ಪದ್ಮವನ್ನು ಹಿಡ್ಕೊಂಡಿದ್ದಾನೆ, ನನ್ನ ಚಿಹ್ನ ಧಾರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಬೆರಳಿನಿಂದ ವಿಶೇಷವಾಗಿ ಪಾದಗಳನ್ನು ತೋರ್ತಾ ನನ್ನ ಪಾದ ಕಮಲವನ್ನು ಚಿಂತನೆ ಮಾಡು ಅಂತ ಹೇಳ್ತಾ, ಇಲ್ಲ ಇಲ್ಲದಿದ್ದರೆ ಅದರಿಂದ ಏನಾಗುತ್ತೆ, ಸಂಸಾರ ಸಮುದ್ರ ಸೊಂಟಕ್ಕೆ ಬರುತ್ತೆ ಅಂತ. ಇನ್ನೊಂದಿದೆ, ಆ ಪಾಂಡುರಂಗ ವಿಠಲನ ಅಂದ್ರೆ ಎಲ್ಲಿ ಏನಿದೆ ಗೊತ್ತಿಲ್ಲದೆ ಎಲ್ಲ ಯಾತ್ರೆ ಮಾಡ್ತಾ ಇರ್ತೀವ. ಪಾಂಡುರಂಗ ವಿಠಲನ ಎರಡು ಪಾದಗಳ ಮಧ್ಯೆ ದಂಡವಿದೆ, ಆ ದಂಡದಿಂದ ಹೇಳ್ತಾ ಇದ್ದಾನೆ, ನಿಮ್ಮನ್ನ ಶಿಕ್ಷಾ ಮಾಡ್ತೇನೆ, ನನ್ನ ಚಿಂತನೆ ಮಾಡದಿದ್ದರೆ ಅಂತ ವಿಠಲ ವಿಶೇಷವಾಗಿ ಸೂಚನೆ ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ವಿಠಲನ ಮೂರ್ತಿಯನ್ನು ನೋಡ್ತಾ ಬಂದರೆ ಎದೆಗೆ ವಿಶೇಷವಾಗಿ ಶ್ರೀವತ್ಸ ಚಿಹ್ನ ಇದೆ, ಶ್ರೀವತ್ಸ ಚಿಹ್ನ ಇದೆ. ಪಾದಗಳನ್ನು ನೋಡಿದ್ದೀರಾ ವಿಠಲನದ್ದು? ಪಾದ ಹೇಗಿದೆ, ಒಂದು ಕಡೆ ಚೂರು ಒಳಕ್ಕೆ ಹೋಗಿದೆ, ಹೀಗೆ ಪ್ರೆಸ್ ಮಾಡಿದರೆ ಒಳಕ್ಕೆ ಹೋಗುತ್ತಲ್ಲ ಆ ಥರ ಹೋಗ್ಬಿಟ್ಟಿದೆ. ಅದಕ್ಕಲ್ಲೊಂದು ಕಥಾ ಹೇಳ್ತಾರೆ, ಅಲ್ಲಿ ಒಬ್ಬ ವೇಶ್ಯ ಇದ್ಲಂತೆ, ಅವಳು ಯಾವಾಗೂ ಅವಳ ಇದರಲ್ಲೇ ಇರ್ತಾ ಇದ್ರು. ಒಂದು ಸಲ ಒಬ್ಬ ಗುರುಗಳು ಸಿಕ್ಕರಂತೆ, ಅವರಿಂದಾಗಿ ಅವಳಿಗೆ ವಿರಕ್ತಿ ಬಂತು. ಉಪದೇಶ ಕೊಟ್ಟರು, ನಂತರ ಅವಳಿಗೆ ಸಂಶಯ ಬಂತು, ಅಲ್ಲಿ ವಿಠಲ ಇದ್ದಾನ? ಅದಕ್ಕೆ ಅವ್ರು ಹೇಳಿದ್ರಂತೆ, ವಿಠಲ ಇದ್ದಾನೆ, ಬೇಕಾದ್ರೆ ಕಾಲು ಮುಟ್ತೀಯಲ್ಲ ನೋಡು, ನಾಳೆ ಅದು ಮೃದುವಾಗಿ ಕಾಣಿಸುತ್ತೆ ನೋಡು ಅಂತ. ಅವಳಲ್ಲಿ ಬಂದ್ಲಂತೆ, ಹಿಡಿದ್ರೆ ಮೆತ್ತಗಿತ್ತು. ಅವಳು ವಿಠಲ ಇದ್ದಾನ ಇಲ್ಲ ಅಂತ ಕಾರಣ ಗಟ್ಟಿಯಾಗಿ ಅಂದಂತೆ, ಆ ತೆಳುವಾದ ವಿಠಲನ ಪಾದ ಚೂರು ಒಳಕ್ಕೆ ಹೋಯಿತು, ಮೂರ್ತಿಗೆ ಚೂರು ತೂತು ಬಿದ್ದಂತಾಯ್ತು, ಅಂದ್ರೆ ಚೂರು ಒಳಕ್ಕೆ ಹೋಯಿತು. ಒಳಗೆ ಏನು ನಮ್ಮ ಕಾಲು ಬಾವು ಬಂದಾಗ ಒತ್ತಿದ್ರೆ ಹೇಗೆ, ಹಾಗೆ ಒಳಕ್ಕೆ ಹೋಯ್ತಂತೆ. ಎಲ್ಲ ಅರ್ಚಕರು ಆಶ್ಚರ್ಯ, ಬೆಳಗ್ಗಿದ್ದಿಲ್ಲ ಇವ ಹೇಗೆ ಬಂತು ಅಂದ್ರೆ ಇವಳಿಂದ ಆಯ್ತು ಅಂತ. ಅದೊಳ ಅವಳು ಅಳತಾ ಹೋಗಿ ಗುರುಗಳ ಕಾಲು ಹಿಡಿತಾಳೆ, ವಿಠಲ ಇದ್ದಾನೆ ಇಲ್ಲಿ ಅಂತ. ಆ ರೀತಿಯಲ್ಲಿ ಆ ವಿಠ್ಠಲನ ಮೂರ್ತಿಯಲ್ಲಿ ಬಹಳ ಸುಂದರವಾಗಿರತಕ್ಕಂಥ ಅನೇಕ, ಅದರಲ್ಲಿ ಎರಡು ಕಾಲುಗಳ ಮಧ್ಯೆ ಅವರು ಕಠಾರಿ ಅಂತ ಹೇಳ್ತಾರೆ ದಂಡ, ಆ ವಿಶೇಷವಾದ ದಂಡವನ್ನು ಧಾರಣೆ ಮಾಡಿದ್ದಾನೆ, ಅದರಿಂದ ನಾನು ಶಿಕ್ಷಾ ಮಾಡ್ತೇನೆ ಅಂತ ತೋರುವಂತೆ ಇತ್ತು ಆ ವಿಠ್ಠಲನ ಮೂರ್ತಿ ಅಂತ ಹೇಳ್ತಾರೆ. ಇನ್ನು ಮುಂದೆ ಹೇಳ್ತಾರೆ ಪಾಪಾಬಲಿ ಹೇಳಿ, ಪಾಪಾಬಲಿ ಪಾಟನ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಘ ಗೋಪಾಲ ಬಾಲ ಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನ ಹೇಳ್ತಾ ಇದ್ದಾರೆ. ಪಾಪಾವಲಿ ಪಾಟನ ಪಟ್ವಪಾಂಗ, ಅಪಾಂಗ ಅಂದರೆ ಕಣ್ಣಿನ ನೋಟ, ಕಣ್ಣು ಕಣ್ಣಿನ ನೋಟ ಅದನ್ನು ಅಪಾಂಗ ಅಂತ, ಕಡೆಗಣ್ಣಿನ ನೋಟ ಅಂತ. ಅಪಾಂಗ ದೇವರದ್ದು ಎಂಥಾಗಿದೆ ನೋಟ ಅಂದರೆ ಪಾಪಾವಲಿ, ಭಕ್ತರ ಪಾಪಗಳ ಸಮೂಹ ಅದನ್ನ ಪಾಟನ ನಾಶ ಮಾಡುವುದರಲ್ಲಿ ಪಟು. ದೇವರು ನೋಡಿದ ಕೂಡಲೇ ಭಕ್ತರ ಪಾಪವೆಲ್ಲ ಧ್ವಂಸ ಆಗ್ಬಿಡ್ಬೇಕು. ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಘ, ಲಕ್ಷ್ಮೀದೇವಿ ಶ್ರೀ ಲಕ್ಷ್ಮೀದೇವಿ ಪಾಣಿ ಕೈ ಕಮಲಗಳಿಂದ ಅಂಚಿತ ಪೂಜಾ ಮಾಡಲ್ಪಟ್ಟಂತಹ ಜಾನುಜಂಘ ಅಂತ ಹೇಳ್ತಾರೆ. ಮೊಣಗಂಟು ಮೊಣಕಾರು ಇವೆಲ್ಲ ಆಕೆ ಒತ್ತುತ್ತಾ ಇದ್ದಾಳೆ. ಅಂಥ ಪೂಜೆ ಲಕ್ಷ್ಮೀದೇವಿ ಸ್ವಯಂ ತಾನೇ ಪೂಜಾ ಮಾಡಿದ ಪಾದ. ಇನ್ನ ಗೋಪಾಲ ಬಾಲ, ಇವ ಯಾರು ಗೋಪಾಲ ಬಾಲ, ಚಿಕ್ಕ ಹುಡುಗ ಬಂದಿದ್ದಾನಿವ. ಶ್ರೀ ಪಾಂಡುರಂಗ, ಪಾಂಡುರಂಗ ವಿಠಲ ನಃ ಪ್ರಸನ್ನ ಭವತು, ಶ್ರೀ ಪಾಂಡುರಂಗೋ ಭವತು ಪ್ರಸನ್ನ, ನಃ ಪ್ರಸನ್ನ ಭವತು, ನಮಗೆ ಪಾಂಡುರಂಗ ಪ್ರಸನ್ನನಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲೇ ಒಬ್ಬ ಭಕ್ತ, ಯದ್ಯಪಿ ಆ ಪಂಡರಾಪುರದ ಭಕ್ತರ ಕಥೆಗಳನ್ನು ಹೇಳ್ತಾ ಹೋದ್ರೇನೆ ತುಂಬಾ ಕಾಲ ಹಿಡಿಯುತ್ತೆ, ಅಷ್ಟು ಕಥೆಗಳಿವೆ, ನಡೆದ ಕಥೆಗಳು. ಒಬ್ಬ ಭಕ್ತ ದಿನಾಗೂ ಬಂದು ದೇವರ ದರ್ಶನಕ್ಕೆ ಬರ್ತಾ ಇದ್ದ, ದೇವರ ಸರಿ ಮಾತಾಡ್ತಾ ಇದ್ದ, ದೇವರ ಕಾಲು ಮುಡ್ತಾ ಇದ್ದ, ದೇವರ ಪಾದವೇ ಸ್ಪರ್ಶ ಆಗ್ತಿತ್ತಂಥವನಿಗೆ. ಅಂಥವ ಎಲ್ಲರೂ ಕಾಲು ಮುಡ್ತಾ ಇದ್ದಾರೆ. ಅದಕ್ಕೆ ಪಾಂಡುರಂಗನ ಕೇಳಿದ್ನಂತೆ, ಎಲ್ಲರೂ ನಿನ್ನ ಕಾಲು ಮುಡ್ತಾರೆ, ವ್ಯತ್ಯಾಸವೇ ಇಲ್ಲ. ಅವಾಗ ಪಾಂಡುರಂಗ ಹೇಳಿದ್ನಂತೆ, ವ್ಯತ್ಯಾಸ ಗೊತ್ತಾಗ್ಬೇಕಾ, ಸರಿ ನಾಳೆ ನೀನು ದರ್ಶನ ಮಾಡಿದ್ಮೇಲೆ ಹೊರಗೆ ನಿಲ್ಲು, ಎಲ್ಲರೂ ಹೊರಗೆ ಬರ್ತಿರ್ತಾರಲ್ಲ ಅವ್ರನ್ನ ಕೇಳು ಹೇಗಿತ್ತು ಕಾಲು ಮುಟ್ಟಿದ್ದು. ಆಯಿತು, ಆತಂದುಕೊಂಡ ನಂತರನೇ ಪಾಂಡುರಂಗನ್ ಸರ್ ಎಲ್ಲರೂ ಮಾತಾಡ್ತಾರೆ, ಆ ಮೃದುವಾದ ಪಾದಗಳನ್ನು ಮುಡ್ತಾರೆ ಅಂತ ಅಂದುಕೊಂಡಿದ್ದ. ಒಬ್ಬೊಬ್ಬರನ್ನ ಕೇಳಲಿಕ್ಕೆ ಶುರು ಮಾಡಿದ ಮರಾಠಿಯಲ್ಲಿ, ಹೇಗಿತ್ತು ನಿಮಗೆ ಆ ಕಾಲು ಮುಟ್ಟಿದ್ರೆ ಅಂತ. ಅವ್ರು ಹೀಗೆ ನೋಡಿ ಒಬ್ಬರು, ಹೇಗಿರುತ್ತೆ ರೀ ಮೂರ್ತಿದು ಕಲ್ಲು, ಮೊಟ್ಟೆ ಹೋಗ್ತಾ ಇದ್ದೀವಿ, ಇದೇ ಉತ್ತರ ಎಲ್ಲ. ಯಾರಾದರೂ ಒಬ್ಬರ ಬಾಯಿಯಿಂದ ವಿಠಲ ನಿಂತಿದ್ದಾನೆ ನಾವು ಮುಟ್ಟಿದ್ವಿ ಅಂತ ಯಾರಿಗೂ ಬರಲಿಲ್ಲ. ಆವಾಗ ವಿಠಲ ನಮಸ್ಕಾರ ಮಾಡಿದಂತೆ, ಸ್ವಾಮಿ ಈಗ ಗೊತ್ತಾಯ್ತಪ್ಪ. ಅದಕ್ಕೆ ಹೇಳಿದ್ರಂತೆ, ನನ್ನ ಹತ್ತಿರ ಬಂದರೂ ನನ್ನ ಕಡೆ ಗಮನ ಇರಲ್ಲಯ್ಯ, ಮೂರ್ತಿ ಕಡೆ ಗಮನ ಇರುತ್ತೆ, ಒಳಗೆ ನಾನು ಇದ್ದೀನಿ ಎಂಬ ಎಚ್ಚರವೇ ಕಳ್ಕೊಂಡಿರ್ತಾರಯ್ಯ ನಿನ್ನಂಥವ್ರು. ಅಂದರೆ ಒಳಗೆ ನಾನೊಬ್ಬನಿದ್ದೇನೆ ಎಂಬ ಎಚ್ಚರ ಇರತಕ್ಕಂಥವರು ತುಂಬಾ ಅಪರೂಪವಾಗಿ ಬರ್ತಾ ಇರ್ತಾರೆ, ಅದರಿಂದ ನಿನ್ನಂಥವರಿಗಾಗಿ ನಾನು ಕಾಯ್ತಾ ಇರ್ತೇನೆ ಅಂತ ಅವನಿಗೆ ಹೇಳಿದನಂತೆ ವಿಠಲ. ಆ ರೀತಿಯಲ್ಲಿ ಆ ವಿಠಲನ ಹತ್ರ ಹೋದಾಗ ಆ ಗಡಿಬಿಡಿಯಲ್ಲಿ ಎಲ್ಲ ಮರೆತೋಗಿ ಎಲ್ಲರೂ ಮುಟ್ಟಿದಂತೆ ನಾವು ಬಗ್ಗಿ ಅವರು ತಲೆ ಹಿಕ್ಕಿತ್ತಿದ್ರೆ ಮತ್ತೆ ಓಡಿ ಬರ್ಬೇಕು, ನಾವು ಬಗ್ಗೋದ್ರೊಳಗೆ ಹಿಂದೆ ಸೆಳೀತಾ ಇರ್ತಾರವ್ರು, ಆ ಟೆನ್ಷನ್ ಎಲ್ಲ ಓಡಿ ಬರ್ತಾರೆ. ಅದಕ್ಕೆ ಆ ಎಂಟ್ರೆನ್ಸ್ ಒಳಗೆ ಹೋಗೋ ಕಾಲಕ್ಕೆ ಆ ಭಗವಂತನ ಒಳಗೆ ಆ ವಿಠಲನ ಆನಂದಮಯನಾದ ವಿಠಲನ
ಚಿಂತನೆ ಮಾಡ್ತಾ ಹೋಗಬೇಕು. ಸ್ಪರ್ಶ ಮಾಡಿದಾಗ ಆನಂದಮಯ ಮೂರ್ತಿಯ ಸ್ಪರ್ಶ ನಾನು ಮಾಡ್ತಾ ಇದ್ದೇನೆ ಎಂಬ ಅನುಭವ ನಮಗೆ ಬರಬೇಕು. ಅದನ್ನು ದಯಪಾಲಿಸುವಂತ ದೇವರನ್ನು ಕೇಳಬೇಕು. ಇದು ತೀರ್ಥಕ್ಷೇತ್ರ ಯಾತ್ರೆಯ ಇನ್ನು ವಿಶೇಷವಾಗಿರತಕ್ಕಂತಹ ಗತ್ತು ಅಂತಾರೆ. ವಿಠ್ಠಲ ಎಂಥವೋ ಗೊತ್ತಾ, ನೀವು ಮುಟ್ಟಿದಿರಲ್ಲ, ವಿಠ್ಠಲ ಇದ್ದಾನೆಂಬುದಕ್ಕೆ ಹೇಳ್ತೇನೆ. ವಿಶೇಷವಾಗಿ ಇದು ನಡೆದದ್ದು ಒಬ್ಬ ಶೇಟ್ ತಿರುಪತಿಯಲ್ಲಿ, ಅಲ್ಲಿದ್ದ ಆ ಕಾಲದಲ್ಲಿ ಪೇಪರಲ್ಲೂ ಬಂದುಬಿಟ್ಟಿದ್ದೇವೆಲ್ಲ, ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಶ್ರೀನಿವಾಸನ ಮುಟ್ಟಬೇಕು ಅಂತ ಚೂರು ಒಳಗೆ ಏನೋ ವ್ಯವಸ್ಥೆ ಮಾಡಿಕೊಂಡಿದ್ದ. ಇನ್ನೇನು ನಾಳೆ ಬೆಳಿಗ್ಗೆ ಮುಟ್ಟಬೇಕು, ಆಫೀಸರ್ ಹೆಂಡತಿ ಕನಸಲ್ಲಿ ಶ್ರೀನಿವಾಸ ದೇವರು ಬಂದುಬಿಟ್ಟು ಅವನನ್ನು ಮುಟ್ಲಿಕ್ಕೆ ಬರ್ತಾ ಇದ್ದಾನೆ, ಹೋಗಲಿ ನೋಡು ಅಂತ. ಅವರು ಓಡ್ತಾ ಹೋಗಿ ನೋಡಿದಾಗ ಆ ವ್ಯವಸ್ಥೆ ಟಾಂಗ್ ಬಿರಾಂಗ್ ಆಯಿತು, ಆದ್ಮೇಲೆ ಎಲ್ಲ ಆಯಿತು. ಆದರೆ ದೇವ ಕರುಣಾವಂತ ನೋಡಿ, ಕೊನೆಗೆ ಆ ಶೆಟ್ಟಿ ಆತನ ಶೇಟ್ ಆತ ಸ್ವಪ್ನದಲ್ಲಿ ಹೋಗಿ, ನೀನು ಇಲ್ಲಿ ಮುಟ್ಲಿಕ್ಕೆ ನೋಡಬೇಡ, ಇಲ್ಲಿ ನಾನು ಮುಟ್ಲಿಕ್ಕೆ ಬಿಡಲ್ಲ, ನನ್ನ ಮುಟ್ಟಬೇಕಲ್ವಾ, ಎಲ್ಲಿಗೆ ಪಂಡರಾಪುರಕ್ಕೆ ಹೋಗು, ಅಲ್ಲಿ ಮುಟ್ಟು ಅಂತ. ಸರಿಯಾದ ಹೊತ್ತಿಗೆ ಆ ಶೇಟ್ ಅಲ್ಲಿ ಬಂದು ದೇವರನ್ನು ಮುಟ್ಟಿ ಪ್ರದಕ್ಷಿಣೆ ಮಾಡಿ ಹೊರಗೆ ಬಂದು ಕೂತಿರೋ ಕಾಲಕ್ಕೆ ನಮ್ಮ ಮುರಗೋಡ ದಾಸರು ಅಂತ ವಿಶೇಷವಾದ ದಾಸರಿದ್ರು, ಮುರಗೋಡ ದಾಸರು, ಆ ಮುರಗೋಡ ದಾಸರು ಅಲ್ಲಿ ಬಂದರಂತೆ. ಅವರಿಗೂ ಆತನ ನೋಡಿದ ಕೂಡಲೇ ಅವ್ರಿಗೇನೋ ಮಾತಾಡಿಸ್ಬೇಕನ್ನಿಸ್ತು. ಅವಾಗ ಅವಾಗ ಹೇಳ್ಕೊಂಡ, ನಾನು ಶ್ರೀನಿವಾಸನ ಮುಟ್ಲಿಕ್ಕೆ ಹೋಗಿ ಬೇಡ ಅಂತ ಶ್ರೀನಿವಾಸ ಸ್ವಪ್ನದಲ್ಲಿ ಹೇಳಿದ್ರೆ ಇಲ್ಲಿ ಬಂದು ಮುಟ್ಟಿದ್ದೇನೆ ಅಂತ ದಾಸರಿಗೆ ಹೇಳಿದನಂತೆ. ಅವಾಗ ಅಲ್ಲಿ ಹೇಗೆ ಗೊತ್ತಾಯ್ತು, ಮುರುಗೋಡ ದಾಸರು ನಿಮ್ಗೆ ಹೇಳಿದ್ರ ಅಂದ್ರೆ, ಮುರುಗೋಡ ದಾಸರು ಒಬ್ಬ ಚಿಕ್ಕ ಮಗು ಅಂದ್ರೆ ಅವರು ಒಳ್ಳೆ ದಾಸರ ಶಿಷ್ಯರು, ಶಿಷ್ಯರ ಮಗ, ಆ ಮಗುವನ್ನ ಭುಜದ ಮೇಲೆ ಕೂಡಿಸಿಕೊಂಡು ಅಲ್ಲಿ ಹೋಗಿದ್ರಂತೆ. ಆ ಮಗು ಕೇಳಿದ್ದು ಈಗ ದೊಡ್ಡ ಮಗು ಆಗಿದೆ, ದೊಡ್ಡವರಾಗಿದ್ದಾರೆ. ಅವರು ಹೇಳಿದ್ರು, ನಾನೇ ಅವ್ರ ಭುಜದ ಮೇಲೆ ಕೂತ್ಕೊಂಡಿದ್ದೆ, ಕೇಳ್ತಾ ಇದ್ದೆ ಇವೆಲ್ಲ ಅಂತ. ಈ ರೀತಿಯಾಗಿ ವಿಠ್ಠಲ ಸ್ವಯಂ ತಾನೇ ನಿಂತಿದ್ದಾನೆ ಮಹಾನುಭಾವ. ತನ್ನ ಸ್ಪರ್ಶ ಯಾಕಿದೆ ಹೇಳಿದೆ, ಬಹಳ ಜನ ತಲೆಯಲ್ಲಿ ಕೂತಿದೆ, ದೆವ್ವ ಕೂತಿದೆ. ಏನು ಅಂತ ಅಂದರೆ, ವಿಠ್ಠಲನ್ನ ಎಲ್ಲರೂ ಮುಟ್ಬಿಡ್ತಾ ಇದ್ದಾರೆ, ಎಲ್ಲರೂ ಮುಟ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ವಿಠ್ಠಲ ಇಲ್ಲ, ಬರೀ ಮೂರ್ತಿ ಮಾತ್ರ ನಿಂತಿದೆ. ಒಂದು ಮಡಿ ಇಲ್ಲ, ಒಂದು ಆಚಾರ ಇಲ್ಲ, ಎಲ್ಲರೂ ಬಂದು ಮುಟ್ತಾ ಇರ್ತಾರೆ. ಕಂಡ ಕಂಡವರು ಮುಟ್ಬಿಟ್ರೆ ವಿಗ್ರಹದಲ್ಲಿ ಸನ್ನಿಧಾನ ಇರುತ್ತಾ ಅಂತ ಸಂಶಯ. ಹೌದು ತಾನೆ, ಅದಕ್ಕೆ ಉತ್ತರ ವಿಠ್ಠಲ ಕೊಟ್ಟ, ನಾನು ಇರಬೇಕು ಅಂದುಕೊಂಡರೆ, ನಾನು ಇರಬೇಕು ಅಂತ ಸಂಕಲ್ಪ ಮಾಡಿದರೆ ಚಂಡಾಲ ಸ್ಪರ್ಶ ಆದರೂ ನನ್ನ ಸನ್ನಿಧಾನ ಹೋಗಲ್ಲ. ಸಾಲಗ್ರಾಮದಂತೆ, ಸಾಲಗ್ರಾಮದಲ್ಲೂ ದೇವರಿದ್ದಾರಲ್ವಾ, ಚಂಡಾಲ ಸ್ಪರ್ಶ ಮಾಡಿದರೆ ಹೋಗಬೇಕಲ್ಲ ಸನ್ನಿಧಾನ, ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ ಅವನ ಸಂಕಲ್ಪ, ಅವನ ಸಂಕಲ್ಪ. ಸಾಮಾನ್ಯ ಪ್ರತಿಮೆಗಳಲ್ಲಿ ಹೋಗಿಬಿಡುತ್ತೆ, ಅದು ಅವನ ಸಂಕಲ್ಪ, ಅವನೇ ಹೇಳಿದ್ದಾನೆ ಶಾಸ್ತ್ರದಲ್ಲಿ. ಆದರೆ ವಿಠ್ಠಲ ಬೇರೆ, ಅವರು ಪ್ರತ್ಯೇಕವಾಗಿ ದೀನರನ್ನ ಎಲ್ಲರನ್ನ ಉದ್ಧಾರ ಮಾಡಲಿಕ್ಕೆ ನಿಂತ ರೂಪ. ಯಾರು ಮುಟ್ಟಿದರು ಸಾಲಗ್ರಾಮವನ್ನ, ಯಾರು ಮುಟ್ಟಿದ್ರು ಸನ್ನಿಧಾನ ಹೋಗಲ್ಲಲ್ವಾ. ಮತ್ತೆ ಸಾಲಗ್ರಾಮದಲ್ಲೇ ದೇವರು ತನ್ನ ಸನ್ನಿಧಾನ ತೆಗಿಯಲ್ಲ ಅಂದ್ರೆ ವಿಠ್ಠಲ ತೆಗೀತಾನ? ಅಲ್ಲಿ ವಿಶೇಷವಾಗಿ ತಾನೇ ಇಟ್ಟಿದ್ದಾನೆ, ಅವನೇ ನಿಂತಿದ್ದಾನೆ. ಯಾರು ಮುಟ್ಟಿದ್ರು ನಾನು ಹೋಗಲ್ಲ ಅಂತಿದ್ದಾನೆ. ಅವನು ಹೋಗೊಂದು ಕಳಿಸೋರು ಇದೆಯಾ? ಏ ನೀನೇ ಹೇಳಿದ್ಯಾ ಪ್ರತಿಮಾ ಮುಟ್ಟಿದ್ರೆ ಎಲ್ಲ ಯಾರಾದರೂ ಮುಟ್ಟಿದ್ರೆ ಹೋಗುತ್ತೆ ಅಂತ ಹೇಳುತ್ತೆ, ನೀ ಇರಬಾರ್ದು ಹೋಗು ಅಂತ ಹೇಳೋರು ಇದೆಯಾ? ಇದ್ದಾರ? ಅವನಿದ್ದಾನೆ, ಅವನಿಷ್ಟ, ನೀವ್ಯಾರು ಹೇಳಲಿಕ್ಕೆ? ಹೌದ್ ತಾನೆ, ದಡ್ಡತನದ ಪರಮಾವಧಿ ನಮಗೆ ತುಂಬ ಹೋಗಿರುತ್ತೆ. ಅದನ್ನು ಹೇಳಲಿಕ್ಕೆ ಹೇಳಿದೆ ಶ್ರೀಕೃಷ್ಣ ಅರ್ಪಣೆ.